ನಮಸ್ಕಾರ.
ಊಟ ಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ನಿಮ್ಮದೇ ಸಿಎಫ್ಟಿಆರ್ಐನ ಧ್ವನಿ ಪತ್ರಿಕೆ. ಪ್ರತಿಪಕ್ಷ, ಜ್ಞಾನದ ಔತಣ. ಪೋಷಣೆ, ಆಹಾರ ವಿಜ್ಞಾನ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಯನ್ನು ಪ್ರತಿ 15 ದಿನಕ್ಕೊಮ್ಮೆ ಊಟಪಾಠ ತರಲಿದೆ. ಇದು ಸಂಪುಟ 1, ಸಂಚಿಕೆ 2, March 22, 2019. ಈ ಸಂಚಿಕೆಯಲ್ಲಿ ಊಟಪಾಠ ಉಣಬಡಿಸಲಿದೆ. ಸಿರಿಧಾನ್ಯಗಳು, ಕ್ಷಾಮದ ಬೆಳೆಯೋ, ಬೆರಗಿನ ಧಾನ್ಯವೋ? ಅಬ್ಬಾ, ಎಂತಹ ಸವಿ ಸಂವೇದನೆ! ನವಣೆ ಹಾಗೂ ಎದೆ ಹಾಲು ಕುಡಿಸುವುದನ್ನು ಬಿಡಿಸುವುದು ಏಕೆ? ಸಿರಿಧಾನ್ಯಗಳು ಕ್ಷಾಮದ ಬೆಳೆಯೋ, ಬೆರಗಿನ ಧಾನ್ಯವೋ? ಅಲ್ಲ, ಬರಗಾಲದಲ್ಲಿ ಬರಡು ನೆಲದಲ್ಲಿ ಏನನ್ನಾದರೂ ಬೆಳೆಯಬಹುದೇ? ಅಯ್ಯೋ, ಒಂದಿಷ್ಟು ಕಂಟಿ ಕಳ್ಳಿ ಬಿಟ್ಟರೆ ಇನ್ನೇನು ಬೆಳೆದಾವೋ ಎಂದಿರಾ? ತಪ್ಪು ತಪ್ಪು. ಅಷ್ಟೇನೂ ಫಲವಂತಿಕೆ ಇಲ್ಲದ ಭೂಮಿಯಲ್ಲಿ ಬರಗಾಲದಲ್ಲೂ ಬೆಳೆಯಬಲ್ಲಂತಹ ಬೆಳೆಗಳಿವೆ. ಅದು ಅದ್ಭುತ ಆಹಾರ ಬೆಳೆಗಳು. ಇವನ್ನು ನಾವು ಸಿರಿಧಾನ್ಯ ಎನ್ನುತ್ತೇವೆ. ಹೌದು, ನೀವು ಕೇಳಿದ್ದು ಸರಿ, ಸಿರಿಧಾನ್ಯಗಳೇ. ಇತ್ತೀಚೆಗೆ ಇವುಗಳ ಉತ್ಪಾದನೆಯೂ ಬಳಕೆಯೂ ಹೆಚ್ಚಿದೆ. ಸೂಪರ್ ಮಾರುಕಟ್ಟೆಗಳಲ್ಲಿಯೂ ಇವು ಪ್ರವೇಶಿಸಿವೆ. ಅಲ್ಲಿ ಇವುಗಳಿಗೆ ವಿಶೇಷವಾದ ಸ್ಥಳವನ್ನು ಕಾಯ್ದಿರಿಸಿರುತ್ತಾರೆ. ಈ ಬರಗಾಲದ ಧಾನ್ಯಗಳು ಅದು ಹೇಗೆ ಈ ಬಗೆಯಲ್ಲಿ ಸಿರಿವಂತರ ಧಾನ್ಯಗಳಾದವು? ಬನ್ನಿ ನೋಡೋಣ. ಸಿರಿಧಾನ್ಯಗಳನ್ನು ಸಣ್ಣ ಕಾಳಿನ ಬೆಳೆಗಳು ಎನ್ನಬಹುದು. ಪ್ರಪಂಚದ ಎಲ್ಲೆಡೆಯೂ ಇವನ್ನು ಬೆಳೆಯುತ್ತಾರೆ. ಸಿರಿಧಾನ್ಯಗಳ ಪಟ್ಟಿ ಬಹಳ ಉದ್ದ. ಇವುಗಳಲ್ಲಿ ಬಲು ಜನಪ್ರಿಯವಾದ ಜೋಳ, ನವಣೆ, ಸಜ್ಜೆ, ರಾಗಿಯಂತವೂ ಇವೆ. ಇದಲ್ಲದೆ ಸ್ವಲ್ಪ ಅಪರಿಚಿತವಾದ ಊದಲು, ಬರಗು ಮುಂತಾದವುಗಳೂ ಇವೆ. ಜೊತೆಗೆ ವಿದೇಶದಿಂದ ಆಮದಾದ ಟೆಫ್ನಂತಹ ಧಾನ್ಯಗಳೂ ಕೂಡಿವೆ. ಅಕ್ಕಿ, ಗೋಧಿಯ ಹಾಗೆಯೇ ಸಿರಿಧಾನ್ಯಗಳು ಹುಲ್ಲಿನ ಜಾತಿಯ ಗಿಡಗಳು. ಪೊಯೇಸಿ ಅಥವಾ ಗ್ರಾಮೀಣೇ ಕುಟುಂಬಕ್ಕೆ ಸೇರಿದಂಥವು. ಎಲ್ಲ ಹುಲ್ಲುಗಳಂತೆಯೂ ಇವು ಕೂಡ ಒಂದು ಹೂವಿಗೆ ಒಂದು ಕಾಳನ್ನಷ್ಟೇ ಉತ್ಪಾದಿಸುತ್ತವೆ. ಪ್ರತಿ ಕಾಳಿನಲ್ಲಿಯೂ 3 ಪ್ರಮುಖ ಪದರಗಳಿವೆ. ಹೊರಗೆ ಗಟ್ಟಿಯಾದ ರಕ್ಷಾ ಕವಚವನ್ನು ಪೆರಿಕಾರ್ಪ್ ಎನ್ನುತ್ತಾರೆ. ನೆಟ್ಟಾಗ ಮೊಳಕೆಯೊಡೆಯುವ ಮುಕ್ಕಣ್ಣಿನ ಭಾಗ ಇದರಲ್ಲಿದೆ. ಕಾಳಿನ ಅತ್ಯಂತ ಒಳಗಿರುವ ಭಾಗವೇ ಎಂಡೋಸ್ಪರ್ಮ್. ಇದು ಪಿಷ್ಠ, ಪ್ರೋಟೀನು, ಖನಿಜಾಂಶಗಳು, ಅವಶ್ಯಕ ಅಮೈನೋ ಆಮ್ಲಗಳು ಹಾಗೂ ಕಿಣ್ವಗಳೇ ಮುಂತಾದ ಪೋಷಕಾಂಶಗಳ ಸಂಗ್ರಹಾಲಯ. ಈ ಧಾನ್ಯಗಳ ಉತ್ಪಾದನೆಯ ಪ್ರಮಾಣವನ್ನು ಆಧರಿಸಿ ಸಿರಿಧಾನ್ಯಗಳನ್ನು ಪ್ರಮುಖ ಸಿರಿಧಾನ್ಯಗಳು ಹಾಗೂ ಕಿರುಧಾನ್ಯಗಳು ಎಂದು ವಿಂಗಡಿಸುತ್ತಾರೆ. ಜೋಳ, ಬಾಜ್ರ ನಮಗೆ ಪರಿಚಿತವಾದ ಪ್ರಮುಖ ಸಿರಿಧಾನ್ಯಗಳು. ಇನ್ನು ರಾಗಿ, ನವಣೆ, ಸಜ್ಜೆ, ಊದಲು, ಬರಗು, ಹಾರಕ ಕಿರುಧಾನ್ಯಗಳು ಎನ್ನಿಸಿಕೊಳ್ಳುತ್ತವೆ. ಪೌಷ್ಟಿಕತೆಯ ದೃಷ್ಟಿಯಿಂದ ಇವು ಅಕ್ಕಿ, ಗೋಧಿಗಿಂತ ಉತ್ತಮವೇ? ಖಂಡಿತ, ಇವು ಅವುಗಳಿಗಿಂತಲೂ ಉತ್ತಮ. ಏಕೆಂದರೆ ಸಿರಿಧಾನ್ಯಗಳಲ್ಲಿ ಇರುವ ಕಾರ್ಬೋಹೈಡ್ರೇಟ್ಗಳು ಬಲು ಸಂಕೀರ್ಣದವು. ಇದಲ್ಲದೆ ಇವುಗಳಲ್ಲಿ ನಾರಿನಂಶ ಹಾಗೂ ಆರೋಗ್ಯಕರವೆನಿಸಿದ ವಿಶಿಷ್ಟ ಫಿನಾಲಿಕ್ ಆಮ್ಲಗಳೂ ಇವೆ. ಕಬ್ಬಿಣ, ಸತು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ನಿಯಾಸಿನ್ ಜೀವಸತ್ವ ಹಾಗೂ ಫೋಲಿಕ್ ಆಮ್ಲಗಳೇ ಮುಂತಾದ ಪೌಷ್ಟಿಕಾಂಶಗಳ ಭಂಡಾರವೇ ಇವುಗಳಲ್ಲಿ ಇದೆ. ರಾಗಿಯನ್ನೇ ಗಮನಿಸಿ, ಇದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನುಗಳಿಂದ ತುಂಬಿ ತುಳುಕಾಡುತ್ತಿದೆ. ಜೊತೆಗೆ ಟ್ರಿಪ್ಟೊಫೈನ್, ಸಿಸ್ಟೀನ್ ಹಾಗೂ ಮಿಥಿಯೋನಿನ್ ಅಮೈನೋ ಆಮ್ಲಗಳೂ ಸಮೃದ್ಧವಾಗಿವೆ. ಅದೇ ಬಾಜ್ರ, ಅತಿ ಶಕ್ತಿಯನ್ನು ಒದಗಿಸುವ ಧಾನ್ಯ. ಇದರಲ್ಲಿ ಕಬ್ಬಿಣ, ಮೆಗ್ನೀಷಿಯಂ, ಸತು, ರಂಜಕ, ಪ್ರೋಟೀನು ಹಾಗೂ ನಾರಿನಂಶಗಳು ಯಥೇಚ್ಛವಾಗಿವೆ. ಸಿರಿಧಾನ್ಯಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುವ ಟ್ರಿಪ್ಟೊಫೈನ್ ನಮ್ಮ ದೇಹದಲ್ಲಿ ಸೆರಟೋನಿನ್ ಉತ್ಪಾದನೆಯಾಗುವುದಕ್ಕೆ ನೆರವಾಗುತ್ತದೆ. ಸೆರಟೋನಿನ್ ನಮ್ಮ ಖಿನ್ನತೆಯನ್ನು ದೂರವಿಡುವ ರಾಸಾಯನಿಕ. ಸಿರಿಧಾನ್ಯಗಳಲ್ಲಿ ಇರುವ ಪಾಲಿಫಿನಾಲ್ಗಳು, ಫೈಟೋಸ್ಟಿರಾಲ್ಗಳು ಹಾಗೂ ಆಂಥೋಸೈನನ್ಗಳು ಮುಪ್ಪನ್ನು ನಿಧಾನಿಸುತ್ತವೆ ಎನ್ನಬಹುದು. ಇನ್ನು ನಾರಿನಂಶಗಳು ಮಲಬದ್ಧತೆಯನ್ನು ತಡೆಯುತ್ತವೆ, ಮಧುಮೇಹಿಗಳಿಗೂ ನೆರವಾಗುತ್ತವೆ. ಸಿರಿಧಾನ್ಯಗಳನ್ನು ಜೀರ್ಣಿಸಿಕೊಳ್ಳುವುದು ಸುಲಭ. ಅಲ್ಲದೆ ಇವುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುವ ಲೆಸಿಟಿನ್ ನರಕೋಶಗಳನ್ನು ಸದೃಢಗೊಳಿಸುವ ರಾಸಾಯನಿಕ. ಸಿರಿಧಾನ್ಯಗಳ ಬಳಕೆ ಕೇವಲ ಆಹಾರಕ್ಕಾಗಿಯಷ್ಟೇ ಅಲ್ಲ, ಪಶು ಆಹಾರವಾಗಿಯೂ ಮೇವಾಗಿಯೂ ಇದರ ಬಳಕೆಯಾಗುತ್ತದೆ. ಕೊಯ್ಲಿನ ನಂತರ ಉಳಿಯುವ ಹುಲ್ಲುಕಡ್ಡಿ ಮೇವಾಗಿ ಇಲ್ಲವೇ ಕೈಗಾರಿಕೆಗಳಲ್ಲಿ ಬಳಕೆಯಾಗುತ್ತದೆ. ಜೋಳದ ಕಡ್ಡಿಯನ್ನು ಆಲ್ಕೋಹಾಲ್ ಅಥವಾ ಮದ್ಯಸಾರದ ತಯಾರಿಕೆಗಾಗಿ ಬಳಸುತ್ತಾರೆ. ಸಿರಿಧಾನ್ಯಗಳು ಇಷ್ಟೊಂದು ಉಪಯುಕ್ತ, ಆದರೂ ಅವು ಅಕ್ಕಿ, ಗೋಧಿಯಂತೆ ಜನಪ್ರಿಯವೇಕಿಲ್ಲ? ಇವು ಹೊಸ ಬೆಳೆಗಳೋ ಅಥವಾ ಮರೆತ ಧಾನ್ಯಗಳೋ? ಸಿರಿಧಾನ್ಯಗಳ ಚರಿತ್ರೆಯನ್ನು ಗಮನಿಸಿದರೆ ಮನುಷ್ಯನಿಗೆ ಪರಿಚಿತವಾದ ಪುರಾತನ ಆಹಾರಗಳಲ್ಲಿ ಇವುಗಳು ಪ್ರಮುಖವಾದಂಥವು. ಸುಮಾರು ಕ್ರಿಸ್ತಪೂರ್ವ 3200 ರಿಂದ 3500 ವರ್ಷಗಳ ಹಿಂದೆಯೇ ಕೊರಿಯಾ ಪ್ರಸ್ಥಭೂಮಿಯಲ್ಲಿ ಸಿರಿಧಾನ್ಯಗಳ ಕೃಷಿ ನಡೆದುದಕ್ಕೆ ಪುರಾವೆಗಳಿವೆ. ಭಾರತದಲ್ಲಿಯೂ ಕೆಲವು ಪುರಾತನ ಕೃತಿಗಳಲ್ಲಿ ಇವುಗಳ ಉಲ್ಲೇಖವಿದೆ. ಉದಾಹರಣೆಗೆ ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂನಲ್ಲಿ ದುಷ್ಯಂತನ ಆಸ್ಥಾನಕ್ಕೆ ಶಾಕುಂತಲೆಯನ್ನು ಕರೆತಂದ ಕಣ್ವ ಋಷಿ ಅವಳಿಗೆ ವಿದಾಯ ಹೇಳುವಾಗ ನವಣೆಯನ್ನು ಕೊಟ್ಟನೆಂದು ಉಲ್ಲೇಖವಿದೆ. ಕನಕದಾಸರ ರಾಮಧಾನ್ಯ ಚರಿತ್ರೆಯಲ್ಲಿ ರಾಗಿಯಷ್ಟೇ ಅಲ್ಲ, ಈ ಎಲ್ಲ ಧಾನ್ಯಗಳ ಹೆಸರುಗಳೂ ಇವೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರಗು ಹಾಗೂ ನವಣೆಯ ತಿನಿಸುಗಳ ವರ್ಣನೆ ಇದೆ. ಹಾಗಿದ್ದ ಮೇಲೆ ಇವು ಯಾಕೆ ಮತ್ತು ಹೇಗೆ ಕಾಣೆಯಾದವು? ಬಹುಶಃ ಭತ್ತ ಗೋಧಿಯ ಕೃಷಿ ಹೆಚ್ಚಾಗಿದ್ದಕ್ಕೆ ಪ್ರಧಾನ ಕಾರಣವಿರಬಹುದು. ಮತ್ತೊಂದು ಕಾರಣ ಎಂದರೆ ಅಡುಗೆಯ ಕಷ್ಟ. ಗೋಧಿ ಹಿಟ್ಟಿನಿಂದ ಚಪಾತಿ ಒತ್ತಿದಷ್ಟು ಸುಲಭವಾಗಿ ಬಾಜ್ರಾದ ರೊಟ್ಟಿಗಳನ್ನು ಮಾಡಲಾಗದು. ಏನೇ ಇರಲಿ, ಇಂದು ನಾವು ಕಾಣುತ್ತಿರುವ ಜೀವನ ಶೈಲಿಯ ಕಾಯಿಲೆಗಳಿಂದಾಗಿ ಸಿರಿಧಾನ್ಯಗಳು ಮತ್ತೆ ಗಮನ ಸೆಳೆಯುತ್ತಿವೆ. ಈಗ ನಮ್ಮ ತಾಟಿನಲ್ಲಿ ಅನ್ನ ಚಪಾತಿ ಇರಬೇಕೋ, ಸಿರಿಧಾನ್ಯಗಳ ತಿನಿಸು ಇರಬೇಕೋ ಎನ್ನುವ ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ನಿಜ, ಇವು ಜನಪ್ರಿಯವಾಗಬೇಕಾದರೆ ಸಿರಿಧಾನ್ಯಗಳನ್ನು ಸಂಸ್ಕರಿಸುವ ಯಂತ್ರಗಳು ಹಾಗೂ ಸುಲಭವಾಗಿ ಅಡುಗೆ ಮಾಡುವ ವಿಧಾನಗಳು ಬೇಕು. ಇಷ್ಟಾದರೆ ಇವು ಬಲು ಪುರಾತನ ಧಾನ್ಯಗಳು ಎಂದಷ್ಟೇ ಅಲ್ಲ, ನಾಳಿನ ಆಹಾರವೂ ಆಗುತ್ತವೆ. ನೀರಿನ ಕೊರತೆ ಹಾಗೂ ಜಾಗತಿಕ ಹವಾಗುಣದಲ್ಲಿ ಆಗುತ್ತಿರುವ ಬದಲಾವಣೆಯಿಂದಾಗಿ ನಾವು ನಾಳೆ ಆಹಾರಕ್ಕಾಗಿ ಸಿರಿಧಾನ್ಯಗಳನ್ನೇ ಅವಲಂಬಿಸಬೇಕಾಗಿ ಬರಬಹುದು. ಆದಷ್ಟು ಬೇಗನೆ ನಾವು ಇವಕ್ಕೆ ಹೊಂದಿಕೊಂಡರೆ ಒಳ್ಳೆಯದು ಅಲ್ಲವೇ?
ಅಬ್ಬಾ, ಎಂತಹ ಸಿವಿ ಸಂವೇದನೆ! ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ, ಸವಿಯು ಸಕ್ಕರೆಯೆರಡು ಜಿಹೆಯೊಳಗೋ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಇದ್ದ ಕವಿ, ಸಂಗೀತಗಾರ, ಕೃತಿಕಾರ ಕನಕದಾಸರು ಹೀಗೆ ಹಾಡಿದ್ದಾರೆ. ಇದೊಂದು ತಾತ್ವಿಕ ಪ್ರಶ್ನೆಯಷ್ಟೇ ಅಲ್ಲ, ವೈಜ್ಞಾನಿಕವಾಗಿಯೂ ಬಲು ಗಹನವಾದ ಪ್ರಶ್ನೆ. ನಾವು ಸಿವಿ ರುಚಿಯನ್ನು ಸವಿಯುವುದೇಕೆ? ಆ ಸಿಹಿಯನ್ನು ಉಂಟು ಮಾಡುವ ಸಂವೇದನೆಯೇನು? ಹೇಗುಂಟಾಗುತ್ತದೆ? ಹೌದು, ಸಿಹಿ ಎನ್ನುವುದು ಒಂದು ರುಚಿ. ಪ್ರಾಣಿಗಳು ತಾವು ತಿನ್ನುವ ತಿನಿಸಿನ ಮೌಲ್ಯಮಾಪನ ಮಾಡಲು ಇದು ನೆರವಾಗುತ್ತದೆ. ಇದರಿಂದಾಗಿ ಕೇವಲ ಪೌಷ್ಟಿಕವಾದ ತಿನಿಸನ್ನಷ್ಟೇ ಸೇವಿಸಿ ವಿಷ ಹಾಗೂ ಹಾನಿಕರವಾದದ್ದನ್ನು ದೂರವಿಡುವುದು ಸಾಧ್ಯವಾಗುತ್ತದೆ. ಮನುಷ್ಯರಿಗೂ ಪ್ರಾಣಿಗಳಿಗೂ ಅವರದೇ ಆದ ವಿಶಿಷ್ಟವಾದ ರುಚಿ ಸಂವೇದನೆಗಳಿವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅಂದರೆ ಇವು ಆಹಾರ ಪದಾರ್ಥಗಳಲ್ಲಿ ಕೆಲವನ್ನಷ್ಟೇ ತಿನ್ನಲು ಆಯ್ದುಕೊಳ್ಳುತ್ತವೆ. ರುಚಿ ಎನ್ನುವುದು ಕೇವಲ ಒಂದು ಸವಿಯಾದ ಅನುಭವವಷ್ಟೇ ಅಲ್ಲ, ಬದುಕಿನ ಉಳಿವಿಗೆ ಅವಶ್ಯಕವಾದ ಅನುಭವ. ಕರ್ನಾಟಕದಲ್ಲಿ ಕೆಲವು ಕಡೆ ವಿಷ ಎನ್ನುವುದನ್ನು ಕಹಿ ಎಂದೂ ಹೇಳುವುದನ್ನು ನೀವು ಕೇಳಿರಬಹುದು. ಸಕ್ಕರೆ ಎನ್ನುವ ಸ್ಯಾಕರೈಡ್ ಸಿಹಿಯಾಗಿದೆ, ಆದರೆ ಎಲ್ಲಾ ಕಾರ್ಬೋಹೈಡ್ರೇಟ್ಗಳು ಸಿಹಿಯಲ್ಲ. ಸ್ಯಾಕರೈಡ್ಗಳಲ್ಲಿರುವ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳು ನಿರ್ದಿಷ್ಟ ರೀತಿಯಲ್ಲಿ ಜೋಡಿಸಿಕೊಂಡಿದ್ದರೆ ಮಾತ್ರ ಆ ಪದಾರ್ಥ ಸಿಹಿಯಾಗಿ ತೋರುತ್ತದೆ. ಈ ಸಿಹಿ ಕಾರ್ಬನ್ನಿಂದಾಗಲಿ, ಹೈಡ್ರೋಜನ್ನಿಂದಾಗಲಿ ಅಥವಾ ಆಕ್ಸಿಜನ್ನಿಂದಾಗಲಿ ಅಲ್ಲ, ಇವೆಲ್ಲವುಗಳ ನಡುವಣ ಕ್ರಿಯೆಗಳಿಂದಾಗಿ ಈ ಸಿಹಿಯ ಅನುಭವವಾಗುತ್ತದೆ. ನಿಜ ಹೇಳಬೇಕೆಂದರೆ ಸಿಹಿ ಎನ್ನುವುದು ರಾಸಾಯನಿಕ ಬಂಧಗಳಿಂದಾಗಿ ಅಲ್ಲ, ನಮ್ಮ ನಾಲಗೆಯಲ್ಲಿರುವ ರುಚಿ ಮೊಗ್ಗುಗಳ ಜೊತೆಗೆ ಸಕ್ಕರೆಯ ಅಣುಗಳು ತಾಕಿದಾಗ ಉಂಟಾಗುವ ಅನುಭವ ಇದು. ಈ ಕ್ರಿಯೆ ಅಲ್ಲಿರುವ ಕೆಲವು ನರಕೋಶಗಳನ್ನು ಪ್ರಚೋದಿಸುತ್ತದೆ. ತತ್ಫಲವಾಗಿ ಇವು ವಿದ್ಯುತ್ ಸಂಕೇತವೊಂದನ್ನು ಸೃಷ್ಟಿಸುತ್ತವೆ. ಅರ್ಥಾತ್ ಸಿಹಿ ರುಚಿ ಎನ್ನುವುದು ನರಕೋಶಗಳ ಚಟುವಟಿಕೆಯಿಂದ ಹುಟ್ಟುತ್ತದೆ ಎನ್ನಬಹುದು. ಒಟ್ಟಾರೆ ಈ ರುಚಿ ಮೊಗ್ಗುಗಳ ಚಟುವಟಿಕೆಯು ಯಾವುದೇ ರುಚಿಯನ್ನು ಸವಿಯಲು ಬಲು ಮುಖ್ಯವಾಗುತ್ತದೆ. ರುಚಿಮೊಗ್ಗುಗಳು ಸಕ್ಕರೆಯ ಜೊತೆಗೆ ಪ್ರತಿಕ್ರಿಯಿಸದಂತೆ ಅಡ್ಡಿಯುಂಟು ಮಾಡಿದರೆ ಅಥವಾ ಇವೆರಡರ ಪ್ರತಿಕ್ರಿಯೆಗಿಂತಲೂ ಗಾಢವಾಗಿ ಪ್ರತಿಕ್ರಿಯಿಸುವ ಇನ್ಯಾವುದಾದರೂ ರಾಸಾಯನಿಕವಿದ್ದರೆ ಆಗ ನಮಗೆ ಸಿಹಿ ಅನುಭವವಾಗುವುದಿಲ್ಲ. ಅಷ್ಟೇ ಅಲ್ಲ, ರುಚಿಮೊಗ್ಗುಗಳಿಗೆ ಗರ ಬಡಿದರೆ ಆಗಲೂ ನಮಗೆ ಸಿಹಿ ರುಚಿ ತಿಳಿಯುವುದಿಲ್ಲ. ಉದಾಹರಣೆಗೆ, ಮಧುವಿನಾಶಿನಿ ಗಿಡದ ಎಲೆಗಳನ್ನು ಅಗಿದ ನಂತರ ಸಕ್ಕರೆಯನ್ನು ಸೇವಿಸಿದರೆ ಸಕ್ಕರೆ ಮರಳಿನಂತೆ ಭಾಸವಾಗುತ್ತದೆ. ಇದಕ್ಕೆ ಕಾರಣ ಮಧುವಿನಾಶಿನಿ ಅಥವಾ ಜಿಮ್ನಿಮಾ ಸಿಲ್ವೇಸ್ಟ್ರಿಯಾ ಎಲೆಗಳಲ್ಲಿ ಜಿಮ್ನೇಮಿಕ್ ಆಮ್ಲವಿರುತ್ತದೆ. ಈ ರಾಸಾಯನಿಕವು ರುಚಿ ಮೊಗ್ಗುಗಳ ಮೇಲಿರುವ ರಾಸಾಯನಿಕಗಳ ಜೊತೆ ಪ್ರತಿಕ್ರಿಯಿಸಿ ತಾತ್ಕಾಲಿಕವಾಗಿ ಸಿಹಿ ಸಂವೇದನೆಯನ್ನು ತಡೆಗಟ್ಟುತ್ತದೆ. ರುಚಿ ಮೊಗ್ಗುಗಳ ಮೇಲಿರುವ ಈ ರಾಸಾಯನಿಕಗಳು ಪ್ರೋಟೀನ್ಗಳು, ಇವುಗಳನ್ನು ರೆಸೆಪ್ಟಾರ್ಗಳೆನ್ನುತ್ತಾರೆ. ಸಿಹಿ ಎನ್ನುವ ರುಚಿ ಸಕ್ಕರೆಯ ಅಂಶ ಹೆಚ್ಚಿರುವ ವಸ್ತುಗಳನ್ನು ತಿಂದಾಗ ಹೆಚ್ಚು ಅನುಭವವಾಗುತ್ತದೆ. ಕಹಿ, ಉಪ್ಪು, ಖಾರಕ್ಕೆ ಹೋಲಿಸಿದರೆ ಸಿಹಿ ಎನ್ನುವುದು ಖುಷಿ ತರುವ ಸಂವೇದನೆ, ನೋವುಂಟು ಮಾಡುವುದಲ್ಲ. ಹಾಗಂತ ಕೇವಲ ಸಕ್ಕರೆಯಷ್ಟೇ ಸಿಹಿ ವಸ್ತುವಲ್ಲ. ಹಲವು ಆಲ್ಡಿಹೈಡ್ಗಳು, ಕೀಟೋನ್ಗಳು ಮತ್ತು ಶರ್ಕರ ಆಲ್ಕೋಹಾಲ್ಗಳು ಸಿಹಿ ಸಂವೇದನೆಯನ್ನುಂಟು ಮಾಡುತ್ತವೆ. ಕೆಲವು ಎಷ್ಟು ಸಿಹಿ ಎಂದರೆ ನಾಲಿಗೆಗೆ ಒಂದು ಚೂರು ಮುಟ್ಟಿಸಿದರೂ ಸಾಕಾಗುತ್ತದೆ. ಇಂತಹ ಸಕ್ಕರೆಯಲ್ಲದ ಅತಿ ಸಿಹಿ ಕಾರಕಗಳನ್ನು ಸಕ್ಕರೆಯ ಬದಲಿಗೆ ಬಳಸುತ್ತಾರೆ. ಸ್ಟೀವಿಯಾ ಗಿಡದಿಂದ ಪಡೆದ ಸ್ಟೀವಿಯೋಸೈಡ್, ಸ್ಯಾಕರಿನ್ ಮತ್ತು ಆಸ್ಪಾರ್ಟೇಮ್ಗಳು ಇಂತಹ ವಸ್ತುಗಳಲ್ಲಿ ಕೆಲವು. ಇದಲ್ಲದೆ ಸಿಹಿ ಸಂವೇದನೆಯನ್ನೇ ಬದಲಿಸಿಬಿಡುವ ಮಿರಾಕ್ಯುಲಿನ್ ಎನ್ನುವ ವಸ್ತುವೂ ಇದೆ. ಆದರೆ ಒಬ್ಬರಿಗೆ ಬಲು ಸಿಹಿ ಎನಿಸಿದ್ದು ಮತ್ತೊಬ್ಬರಿಗೆ ಅಷ್ಟೊಂದು ಸಿಹಿ ಎನಿಸದೇ ಇರಬಹುದು. ಹೀಗೆ ವ್ಯಕ್ತಿಗಳಲ್ಲಿ ಹಾಗೂ ಬೇರೆ ಬೇರೆ ಪ್ರಾಣಿಗಳಲ್ಲಿ ರುಚಿ ಸಂವೇದನೆ ವಿಭಿನ್ನವಾಗಿ ಇರುವುದೇಕೆ ಎನ್ನುವುದನ್ನು ಈಗಷ್ಟೇ ನಾವು ಅರಿತುಕೊಳ್ಳುತ್ತಿದ್ದೇವೆ. ಬಹುಸ್ಥಾನದಲ್ಲಿ ವರ್ತನೆ ಎನ್ನುವುದು ವಿವರಿಸುವ ಒಂದು ಊಹೆ. ಇದರ ಪ್ರಕಾರ ಸಿಹಿ ಸಂವೇದನೆ ಏಕೆ ಆಗುತ್ತದೆ ಎಂದರೆ, ಸಿಹಿ ವಸ್ತುವು ರಿಸೆಪ್ಟಾರ್ ಪ್ರೋಟೀನಿನ ಮೇಲೆ ಹಲವು ಸ್ಥಾನಗಳಲ್ಲಿ ವರ್ತಿಸಬಹುದು. ಹೀಗೆ ಎಲ್ಲಾ ರಿಸೆಪ್ಟಾರ್ಗಳು ವರ್ತನೆಗೊಳಗಾಗಿದ್ದಾಗ ಸಿಹಿ ಅನುಭವ ಕಡಿಮೆಯಾಗುತ್ತದೆ. ಅದೇ ವಸ್ತು ಸಪ್ಪೆ ಎನಿಸತೊಡಗುತ್ತದೆ. ನಮ್ಮ ನಾಲಿಗೆಯ ಮೇಲೆ ರಿಸೆಪ್ಟಾರ್ಗಳು ಗುಂಪಾಗಿ ಕೂಡಿಕೊಂಡು ರುಚಿ ಮೊಗ್ಗುಗಳೆಂದು ಆಗಿರುತ್ತದೆ. ಇವುಗಳೇ ರುಚಿಯನ್ನು ಸ್ವಾದಿಸುವ ಅಂಗಗಳು. ಇಲ್ಲಿರುವ ರಿಸೆಪ್ಟಾರ್ ಕೋಶಗಳು ಹಲವು ಬಗೆಯ ರಾಸಾಯನಿಕಗಳನ್ನು ಗುರುತಿಸಬಲ್ಲವು. ಅನಂತರ ಮೆದುಳಿಗೆ ಈ ಅನುಭವವನ್ನು ದಾಟಿಸಬಲ್ಲವು. ಮನುಷ್ಯನು ಸೇರಿ ಹಲವು ಪ್ರಾಣಿಗಳಲ್ಲಿ ರುಚಿ ಮೊಗ್ಗುಗಳು ನಾಲಗೆಯ ಮೇಲಿರುವ ಪ್ಯಾಪಿಲ್ಲೆ ಎನ್ನುವ ಪುಟ್ಟ ಗುಳ್ಳೆಗಳಲ್ಲಿ ಇರುತ್ತದೆ. ರುಚಿ ಮೊಗ್ಗುಗಳನ್ನು ಬರಿಗಣ್ಣಿನಿಂದ ನೋಡಲಾಗದು, ಆದರೆ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಗಮನಿಸಬಹುದು. ಪ್ರತಿ ಮೊಗ್ಗಿನಲ್ಲಿಯೂ ಸುಮಾರು 50-150 ರೆಸೆಪ್ಟಾರ್ ಕೋಶಗಳು ಇರುತ್ತವೆ. ಇವೆಲ್ಲವೂ ಬಾಳೆಹಣ್ಣುಗಳು ಗೊನೆಯಾದಂತೆ ಒಟ್ಟಾಗಿ ಪ್ಯಾಪಿಲ್ಲೆಗಳಾಗುತ್ತವೆ. ಇವುಗಳು ಹೇಗೆ ಜೋಡಣೆಯಾಗಿವೆ ಎಂದರೆ, ಕೋಶಗಳ ತಲೆಭಾಗವು ತುಸು ಬಾಗಿ ಒಂದು ರಂಧ್ರವಾಗಿರುತ್ತದೆ. ರಂಧ್ರದ ಮೇಲೆ ಕೋಶದ ಅಂಚು ಬಾಗಿಕೊಂಡಿರುತ್ತದೆ. ಇವನ್ನು ಮೈಕ್ರೋವಿಲ್ಲೆ ಎನ್ನುತ್ತಾರೆ. ಮೈಕ್ರೋವಿಲ್ಲೆಗಳ ಮೇಲೆ ರೆಸೆಪ್ಟಾರ್ ಪ್ರೋಟೀನ್ಗಳಿರುತ್ತವೆ. ರುಚಿ ಕೋಶಗಳ ಜೊತೆಗೆ ತುಳುಕಿಕೊಂಡು ಕೆಲವು ನರಕೋಶಗಳೂ ಇವೆ. ಇವನ್ನು ರುಚಿ ನರಗಳು ಎನ್ನುತ್ತಾರೆ. ಸಕ್ಕರೆ ಇಲ್ಲವೇ ಬೇರೆ ಯಾವುದೇ ರಾಸಾಯನಿಕವು ರುಚಿ ಕೋಶಗಳ ರೆಸೆಪ್ಟಾರ್ಗಳಿಗೆ ಅಂಟಿಕೊಂಡಾಗ ಕೋಶಗಳ ವಿದ್ಯುತ್ ಗುಣದಲ್ಲಿ ಬದಲಾವಣೆಯಾಗುತ್ತದೆ. ಇದನ್ನು ಡಿಪೋಲರೈಸೇಷನ್ ಎನ್ನುತ್ತಾರೆ. ಅರ್ಥಾತ್ ಈ ಕ್ರಿಯೆಯು ಕ್ರಮೇಣ ಜೊತೆಗೆ ಅಟ್ಟಿಕೊಂಡಿರುವ ನರಕೋಶಗಳಿಗೂ ಹಬ್ಬುತ್ತದೆ. ಹೀಗೆ ನರಸಂಕೇತವೊಂದು ಸೃಷ್ಟಿಯಾಗಿ ಅಲ್ಲಿಂದ ಮೆದುಳಿಗೆ ಸಾಗುತ್ತದೆ. ನಮಗೆ ರುಚಿಯ ಅನುಭವವಾಗುತ್ತದೆ. ರುಚಿ ಎನ್ನುವುದು ರಿಸೆಪ್ಟಾರ್ಗಳ ಪ್ರಚೋದನೆ ಎನ್ನಬಹುದು. ರಿಸೆಪ್ಟಾರ್ಗಳನ್ನು ಹಲವು ನಿರ್ದಿಷ್ಟ ರಾಸಾಯನಿಕಗಳು ಪ್ರಚೋದಿಸಬಲ್ಲವು. ಸಿಕ್ಕಿದ್ದೆಲ್ಲವನ್ನೂ ತಿನ್ನುವ ಮನುಷ್ಯ ಹಲವು ವಿಭಿನ್ನ ರುಚಿಗಳನ್ನು ಅನುಭವಿಸಬಲ್ಲ. ನಾವು ಸಿಹಿ, ಹುಳಿ, ಕಹಿ, ಉಪ್ಪು ಮತ್ತು ಉಮಾಮಿ ಎನ್ನುವ 5 ರುಚಿಗಳನ್ನು ಗುರುತಿಸಬಲ್ಲೆವು. ಹಾ, ಕನಕದಾಸರ ಮಾತು ನಿಜವಾಯಿತು. ಸಕ್ಕರೆಯಲ್ಲಿ ಸಿಹಿ ಇಲ್ಲ, ನಾಲಿಗೆಯಲ್ಲೂ ಇಲ್ಲ, ನಮ್ಮೊಳಗೂ ಇಲ್ಲ. ಅದು ಈ ಎಲ್ಲವುಗಳ ಅಂತರ ಕ್ರಿಯೆಯಲ್ಲಿ ಇದೆ.
ನವಣೆ. ಮೊನ್ನೆ ನಾನು ಅಂಗಡಿಗೆ ಹೋಗಿ 2 ಕಿಲೋ ನವಣೆ ಕೊಡಿ ಎಂದರೆ ಅಂಗಡಿಯವನ ಉತ್ತರ ಕೇಳಿ ದಂಗಾಗಿ ಬಿಟ್ಟೆ. ಅಣ್ಣ, 2 ಕಿಲೋ ಬೇಕಾ? ಯಾಕೆ, ಅಷ್ಟೊಂದು ಕೋಳಿ ಸಾಕಿದೀಯಾ ಎಂದ ಅಂಗಡಿಯವ. ಅವನು ಏನು ಹೇಳಿದ ಎಂದು ಅರ್ಥವಾಗಲು ನನಗೆ ಸ್ವಲ್ಪ ಸಮಯ ಬೇಕಾಯಿತು. ಆದರೆ ಅವ ಹೇಳಿದ ಹಾಗೆ ನವಣೆ ಕೇವಲ ಹಕ್ಕಿಗಳಿಗೆ ಹಾಕುವ ಕಾಳಲ್ಲ, ಇದು ಮಾನವರಿಗೂ ಒಳ್ಳೆಯ ಆಹಾರವೇ. ಬನ್ನಿ, ಪೌಷ್ಟಿಕಾಂಶಗಳು, ನಾರಿನ ಅಂಶ ಸಮೃದ್ಧವಾಗಿರುವ ಹಾಗೂ ಗ್ಲೂಟೆನ್ ಅಂಶವಿಲ್ಲದ ಈ ಸಿರಿಧಾನ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ಆರೋಗ್ಯಕರವಾದ ಆಹಾರದ ಬಗ್ಗೆ ಕಾಳಜಿ ಇರುವವರು ನೀವಾಗಿದ್ದರೆ ಸೂಪರ್ ಮಾರ್ಕೆಟ್ನಿಂದ ಸಾವಿರಾರು ರೂಪಾಯಿ ಕೊಟ್ಟು ಪೌಷ್ಟಿಕ ಆಹಾರಗಳನ್ನು ಕೊಂಡು ತಂದಿರುತ್ತೀರಿ. ಆದರೆ ಅದೇ ಪೌಷ್ಟಿಕತೆಯನ್ನು ಕಿಲೋಗೆ 100 ರೂಪಾಯಿಗಿಂತ ಕಡಿಮೆ ವೆಚ್ಚ ಮಾಡಿ ಸಿರಿಧಾನ್ಯಗಳಿಂದ ಪಡೆಯಬಹುದು ಎನ್ನುವುದು ಗೊತ್ತೇ? ಇದು ವಿದೇಶದಿಂದ ಆಮದು ಮಾಡಿಕೊಳ್ಳುವ ಆಹಾರಕ್ಕಿಂತಲೂ ಬಲು ಉತ್ತಮ. ಇಂತಹ ಸಿರಿಧಾನ್ಯಗಳಲ್ಲಿ ನವಣೆಯೂ ಒಂದು. ಕಿರುಧಾನ್ಯಗಳಲ್ಲಿ ಅತಿ ಹೆಚ್ಚು ಬೆಳೆಯುವಂತಹವುಗಳಲ್ಲಿ ನವಣೆ ಎರಡನೆಯದಂತೆ. ಚೀನಾದಲ್ಲಿ ಸುಮಾರು 7,000 ವರ್ಷಗಳ ಹಿಂದೆಯೇ ಇದನ್ನು ಬೆಳೆಯುತ್ತಿದ್ದರು ಎನ್ನುತ್ತಾರೆ. ವೈಜ್ಞಾನಿಕವಾಗಿ ಇದನ್ನು ಸೆಟಾರಿಯಾ ಇಟಾಲಿಕ್ ಎಂಬ ಹೆಸರಲ್ಲಿ ಕರೆಯುತ್ತಾರೆ. ಹಿಂದಿಯಲ್ಲಿ ಇದನ್ನು ಕಾಕುಂ, ತೆಲುಗುವಿನಲ್ಲಿ ಕುರ್ರಾಲು ಹಾಗೂ ತಮಿಳಿನಲ್ಲಿ ತೆನಾಯ್ ಎಂದು ಕರೆಯುತ್ತಾರೆ. ಇಂಗ್ಲಿಷಿನಲ್ಲಿ ಇದಕ್ಕೆ ಫಾಕ್ಸ್ಟೇಲ್ ಮಿಲೆಟ್ ಎಂದು ಹೆಸರಿದೆ. ಇದರ ಮೂಲ ಬಹುತೇಕ ಭಾರತ ಇಲ್ಲವೇ ಚೀನಾ ಇರಬೇಕು. ಇದು ಒಂದು ಹುಲ್ಲಿನ ಗಿಡ. ತೆಳ್ಳನೆಯ ಕಾಂಡ ಇರುವ ಇದು ಸುಮಾರು 100 ರಿಂದ 120 ಸೆಂಟಿಮೀಟರ್ ಎತ್ತರ ಬೆಳೆಯುತ್ತದೆ. ಇದರ ಹೂಗುಚ್ಛದಲ್ಲಿ ಹೂಗಳು ದಟ್ಟವಾಗಿದ್ದು ರೋಮಭರಿತವಾಗಿವೆ. ಸುಮಾರು 10 ರಿಂದ 30 ಸೆಂಟಿಮೀಟರ್ ಉದ್ದವಿರುವ ಇದು
ನೋಡಲು ನರಿಯ ಬಾಲದಂತೆಯೇ ಕಾಣುತ್ತದೆ.
ಅದಕ್ಕೆ ಇದನ್ನು ಫಾಕ್ಸ್ಟೇಲ್ ಮಿಲೆಟ್ ಎಂದು ಇಂಗ್ಲಿಷಿನವರು ಕರೆದಿದ್ದಾರೆ. ನವಣೆಯ ಕಾಳುಗಳು ಸುಮಾರು 2 ಮಿಲಿಮೀಟರ್ ಗಾತ್ರದವು. ನವಣೆ ಬೆಳೆಯಲು ಹೆಚ್ಚು ನೀರು ಬೇಕಾಗಿಲ್ಲವಾದ್ದರಿಂದ ಇದನ್ನು ಒಣ ಪ್ರದೇಶಗಳಲ್ಲಿ ಬಲು ಸುಲಭವಾಗಿ ಕೃಷಿ ಮಾಡಬಹುದು. ನಮ್ಮ ದೇಹಕ್ಕೆ ಶಕ್ತಿ ಮತ್ತು ಬಲವನ್ನು ನೀಡುವ ಎನರ್ಜಿಯನ್ನು ನವಣೆ ಪೂರೈಸಬಲ್ಲುದು. ಸ್ವಾಸ್ಥ್ಯ ಆಹಾರಗಳು ಎಂದು ಮಾರುವ ವಸ್ತುಗಳಿಗೆ ಇದು ತಕ್ಕ ಪರ್ಯಾಯ. ಮಧುಮೇಹಿಗಳಿಗೆ ಆಹಾರವಾಗಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರತಿ 100 ಗ್ರಾಂ ನವಣೆಯಲ್ಲಿ ಸುಮಾರು 11.3 ಗ್ರಾಂ ಪ್ರೋಟೀನು, 4.3 ಗ್ರಾಂ ಕೊಬ್ಬು, 60.2 ಗ್ರಾಂ ಕಾರ್ಬೋಹೈಡ್ರೇಟು, 352 ಕಿಲೋ ಕ್ಯಾಲರಿ ಶಕ್ತಿ, 4 ಗ್ರಾಂ ಖನಿಜಗಳು, 6.7 ಗ್ರಾಂ ನಾರು, 2.8 ಮಿಲಿಗ್ರಾಂ ಕಬ್ಬಿಣ, 3.2 ಮಿಲಿಗ್ರಾಂ ನಿಯಾಸಿನ್, 290 ಮಿಲಿಗ್ರಾಂ ರಂಜಕ ಮತ್ತು 31 ಮಿಲಿಗ್ರಾಂ ಕ್ಯಾಲ್ಸಿಯಂ ಇವೆ. ಅಕ್ಕಿ ಗೋಧಿಯಂತೆ ಅಲ್ಲದೆ ನವಣೆ ನಿಧಾನವಾಗಿ ಗ್ಲುಕೋಸ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ದೇಹದ ಚಯಾಪಚಯ ಕ್ರಿಯೆಗಳ ಮೇಲೆ ಒತ್ತಡ ಹೇರುವುದಿಲ್ಲ. ಜೊತೆಗೆ ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಜೀವಸತ್ವಗಳು ಹಾಗೂ ಖನಿಜಾಂಶಗಳನ್ನು ನವಣೆ ನೀಡುತ್ತದೆ. ನವಣೆಯಲ್ಲಿ ಗ್ಲುಟಿನ್ ಪ್ರೋಟೀನು ಇಲ್ಲವೇ ಇಲ್ಲ. ಗೋಧಿಯಲ್ಲಿ ಈ ಪ್ರೋಟೀನ್ ಇರುವುದರಿಂದಲೇ ಕೆಲವರಿಗೆ ಅಜೀರ್ಣ, ಅಲರ್ಜಿ ಮೊದಲಾದ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ನವಣೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಾಯ್ದುಕೊಳ್ಳುತ್ತದೆ, ಕೊಲೆಸ್ಟರಾಲ್ ಮಟ್ಟವನ್ನು ಕುಗ್ಗಿಸುತ್ತದೆ ಮತ್ತು ತೂಕ ಇಳಿಯದಂತೆ ಕಾಯುತ್ತದೆ. ಇದರಲ್ಲಿ ಜೀರ್ಣಾಂಗವನ್ನು ಸುಧಾರಿಸಿ ತೊಂದರೆಗಳನ್ನು ನಿವಾರಿಸುವ ಗುಣವಿದೆ. ಆಂಟಿ ಆಕ್ಸಿಡೆಂಟ್ಗಳಿವೆ. ನವಣೆಯಲ್ಲಿ ಅಧಿಕ ಪ್ರಮಾಣದಲ್ಲಿರುವ ನಾರಿನ ಅಂಶ ಮಲಬದ್ಧತೆ ಕಡಿಮೆಯಾಗುವಂತೆ ಮಾಡುತ್ತದೆ. ಅಜೀರ್ಣವನ್ನು ಗುಣಪಡಿಸಲು ಇದೊಂದು ಒಳ್ಳೆಯ ಔಷಧ. ನರವ್ಯೂಹದ ಬೆಳವಣಿಗೆಗೆ ಬೇಕಾದಂತಹ ಜೀವಸತ್ವ B6 ಇದರಲ್ಲಿ ಯಥೇಚ್ಛವಾಗಿ ಇದೆ. ಅದೆಲ್ಲ ಸರಿ, ಆದರೆ ಇದನ್ನು ಹಾಗೆಯೇ ಬಳಸಲು ನನಗೆ ಇಷ್ಟ ಇಲ್ಲ ಎಂದಿರಾ? ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇದೆ. ಇದನ್ನು ನೇರವಾಗಿ ಬಳಸುವ ಬದಲು ಅಕ್ಕಿ ಹಾಗೂ ಗೋಧಿಯ ಜೊತೆಗೆ ಬೆರೆಸಿ ಬಳಸಬಹುದು. ಎರಡರ ಲಾಭವನ್ನೂ ಪಡೆಯಬಹುದು. ಈ ರೀತಿಯಲ್ಲಿ ತಯಾರಿಸಿದ ಮಲ್ಟಿಗ್ರೇನ್ ಅಥವಾ ಬಹುಧಾನ್ಯಗಳ ಹಿಟ್ಟು ಮತ್ತು ತಿನಿಸುಗಳು ಈಗಾಗಲೇ ಮಾರುಕಟ್ಟೆಯಲ್ಲಿ ಸಿಗುತ್ತಿವೆ. ಸಿರಿಧಾನ್ಯಗಳು ಮತ್ತು ಗೋಧಿ ಹಿಟ್ಟಿನ ಮಿಶ್ರದಿಂದ ತಯಾರಿಸಿದ ಬ್ರೆಡ್ ಮತ್ತು ನೂಡಲ್ನಂತಹ ಬೇಕರಿ ಉತ್ಪನ್ನಗಳು ಸಿಗುತ್ತವೆ. ಇನ್ನೇನು ಬೇಕು ಅಲ್ಲವೇ? ನವಣೆ ಒಂದರಿಂದಲೇ ಅತಿ ವೆಚ್ಚವಿಲ್ಲದೆ ಪೋಷಣೆಯನ್ನು ಪಡೆಯಬಹುದು. ಕೇಳಿದರೆ ಆರೋಗ್ಯವೇ ಭಾಗ್ಯ. ಹಾಗಿದ್ದರೆ ಭಾಗ್ಯವಂತರಾಗಲು ಇನ್ನು ಮುಂದೆ ನಿಮ್ಮ ರೆಸಿಪಿಯಲ್ಲಿ ನವಣೆಯನ್ನು ಸೇರಿಸಿಕೊಳ್ಳುತ್ತೀರಲ್ಲವೇ? ಅಕ್ಕಿ ಗೋಧಿಯ ಮೇಲಿನ ಆಸೆಯಿಂದಾಗಿ ನಾವು ಸಿರಿಧಾನ್ಯಗಳನ್ನು ಮರೆತು ಅವನ್ನು ಪಕ್ಷಿಗಳ ಆಹಾರವನ್ನಾಗಿಸಿಬಿಟ್ಟ ಹಾಗಿದೆ. ಇವನ್ನು ಇನ್ನು ನಮ್ಮ ತಿನಿಸಿನಲ್ಲಿಯೂ ಸೇರಿಸಿ ಆರೋಗ್ಯ ಭಾಗ್ಯವನ್ನು ಪಡೆಯುವ ಸಮಯ ಇದೀಗ ಬಂದಿದೆ.
ಶಿಶುಗಳನ್ನು ಎದೆ ಹಾಲಿನಿಂದ ಬಿಡಿಸುವುದು ಏಕೆ?
ಬತಾಶಾ ಮುನ್ನಿ ಕರೆ ತಮಾಶಾ ಓ ಲಲ್ಲಾ ಲಲ್ಲಾ ನೋರಿ ದೂಧ ಕಿ ಕಟೋರಿ ದೂ
ಮುಕ್ತ ಚಿತ್ರದ ಈ ಹಾಡು ಕೇಳಿದಿರಲ್ಲ. ಮಕ್ಕಳಿಗೆ ಊಟ ಮಾಡಿಸಲು ಅಮ್ಮಂದಿರು ಏನೇನೆಲ್ಲ ಕಸರತ್ ಮಾಡಬೇಕು ಗೊತ್ತೇ? ನವ ತಾಯಂದಿರಿಗೆ ತಮ್ಮ ಶಿಶುಗಳಿಗೆ ಉಣಿಸುವುದೇ ದೊಡ್ಡ ಕೆಲಸ. ತಾಯಿ, ಸೋದರಿ, ಅತ್ತೆ, ಸೊಸೆ ಎಷ್ಟೇ ಒಳ್ಳೆಯ ಅಡುಗೆ ಮಾಡುವವರಾಗಿರಬಹುದು, ಮಗು ಹುಟ್ಟಿದಾಗ ಆ ಸಂದಿಗ್ಧವನ್ನು ಆಕೆ ಎದುರಿಸಲೇಬೇಕು. ನಿಮ್ಮ ಶಿಶುವಿಗೆ ಏನು ಬೇಕು ಏನು ಬೇಡ ಎನ್ನುವುದನ್ನು ನಿರ್ಧರಿಸುವುದು ಸುಲಭವಲ್ಲ. ಚೊಚ್ಚಲ ಕೂಸಾಗಿದ್ದರಂತೂ ಇದು ಇನ್ನೂ ಕಷ್ಟ. ಅಮ್ಮನ ಹಾಲು ಬಲು ಉತ್ತಮ ಎನ್ನುತ್ತಾರಲ್ಲ, ಅದನ್ನು ಎಷ್ಟು ಕಾಲ ಕುಡಿಸಬೇಕು? ಕೆಲಸಕ್ಕೆ ಹೋಗುವ ತಾಯಂದಿರು ಏನು ಮಾಡಬೇಕು ಇತ್ಯಾದಿ. ಎದೆ ಹಾಲೆ ಎಲ್ಲಾ ಕಾಲಕ್ಕೂ ಆಗುವುದಿಲ್ಲ ಎಂದು ನಮ್ಮ ಅಜ್ಜಿಯಂದಿರಿಗೂ ತಿಳಿದಿತ್ತು. ಮಗು ಎದೆ ಹಾಲು ಕುಡಿಯುತ್ತಿರುವಾಗಲೇ ಅದನ್ನು ನಿಲ್ಲಿಸಬೇಕು ಎನ್ನುವುದು ಕ್ರೂರ ಎಂದಿರಾ? ಹಾಗಲ್ಲ, ನಾವು ತಿನ್ನುವ ಆಹಾರವನ್ನು ಮಗುವು ತಿನ್ನಲು ಅಭ್ಯಾಸ ಮಾಡಬೇಕಾದರೆ ಹೀಗೆ ಎದೆ ಹಾಲು ಕುಡಿಯುವುದರಿಂದ ಅದನ್ನು ಬಿಡಿಸಬೇಕಾಗುತ್ತದೆ. ಹುಟ್ಟಿದ ಕೆಲವು ತಿಂಗಳುಗಳ ನಂತರ ತಾಯಿಯ ಹಾಲು ಕೂಡ ಮಗುವಿಗೆ ಸಾಲದಾಗುತ್ತದೆ. ಏಕೆ ಎಂದಿರಾ? ಆರೋಗ್ಯವಂತವಾದ ಶಿಶು ಬೆಳೆಯಬೇಡವೆ? ಆರೋಗ್ಯ ಚೆನ್ನಾಗಿದ್ದರೆ ಹುಟ್ಟಿದ 6 ತಿಂಗಳಲ್ಲಿ ಮಗು 2 ಪಟ್ಟು ತೂಕ ಹೆಚ್ಚಿಸಿಕೊಳ್ಳಬೇಕು. ಮೊದಲ ಹುಟ್ಟು ಹಬ್ಬದ ವೇಳೆಗೆ 3 ಪಟ್ಟು ತೂಕ ಹೆಚ್ಚಿಸಿಕೊಳ್ಳುತ್ತದೆ. ಇಷ್ಟು ತೀವ್ರಗತಿಯಲ್ಲಿ ಬೆಳೆಯುವ ಮಗುವಿಗೆ ತಕ್ಕ ಪೌಷ್ಟಿಕಾಂಶಗಳು ಸಿಗಬೇಕಲ್ಲವೇ? ಹಾಗಿದ್ದರೆ ಮಗುವಿಗೆ ಬೇರೆ ಆಹಾರವನ್ನು ಕೊಡುವುದಕ್ಕೆ ತಕ್ಕ ಸಮಯ ಯಾವುದು? ಬೇರೆ ಎಂದರೆ ಎಂತಹ ಆಹಾರ? ಎಷ್ಟು ಕಾಲ ಅದನ್ನು ನೀಡಬೇಕು? ಅದನ್ನು ಆಮೇಲೆ ಬದಲಿಸಬೇಕೇ? ಇವು ಚೊಚ್ಚಲ ಬಾಣಂತಿಯನ್ನು ಕಾಡುವ ಇನ್ನಷ್ಟು ಪ್ರಶ್ನೆಗಳು. 5-5.5 ತಿಂಗಳಾದ ಮೇಲೆ ಮಗುವಿಗೆ ಹಾಲಲ್ಲದೆ ಇತರೆ ಆಹಾರವೂ ಬೇಕಾಗುತ್ತದೆ. ಏಕೆಂದರೆ ಮಗುವಿನ ಜಠರದ ಪ್ರಮಾಣ 10 ಪಟ್ಟು ದೊಡ್ಡದಾಗಿರುತ್ತದೆ. ಆರಂಭದಲ್ಲಿ 10-20 ಮಿಲಿಲೀಟರ್ ಇದ್ದ ಜಠರದ ಗಾತ್ರ ಮೊದಲ ವರ್ಷದ ವೇಳೆಗೆ 200 ಮಿಲಿಯಷ್ಟು ಆಗುತ್ತದೆ. ಎರಡನೆಯದಾಗಿ 6 ತಿಂಗಳಾಗುವ ವೇಳೆಗೆ ಹಲ್ಲುಗಳು ಮೊಳೆಯಲಾರಂಭಿಸುತ್ತವೆ. ಹೀಗಾಗಿ ಕಚ್ಚಲು ಅಗಿಯಲು ಮಗುವಿಗೆ ಏನಾದರೂ ಬೇಕು. ಮೂರನೆಯದಾಗಿ ಅರೆಗನವಾಗಿರುವ ಆಹಾರವನ್ನು ಜೀರ್ಣಿಸುವ ಸಾಮರ್ಥ್ಯವು ಮಗುವಿನ ಜೀರ್ಣಾಂಗಗಳಿಗೆ ಬಂದಿರುತ್ತದೆ. ಶಿಶು ಆಹಾರವನ್ನು ನೀಡಲು ಇದು ತಕ್ಕುದಾದ ಸಮಯ. ಹಾಗೆಂದರೇನು ಎಂದಿರಾ? ಶಿಶು ಆಹಾರ ಅಥವಾ ವೀನಿಂಗ್ ಫುಡ್ ಎನ್ನುವುದು ಇನ್ನೇನಲ್ಲ, ಅದು ನಾವು ನೀವು ತಿನ್ನುವ ಆಹಾರವನ್ನೇ ಮಗುವಿನ ಅವಶ್ಯಕತೆಗೆ ಅನುಕೂಲವಾಗುವಂತೆ ಬದಲಾಯಿಸಿದ ಆಹಾರ ಅಷ್ಟೇ. ಶಿಶುವಿಗೆ ಎಲ್ಲಾ ಬಗೆಯ ಪೋಷಕಾಂಶಗಳೂ ಬೇಕು. ಮಗು ಬೆಳೆಯಲು, ಉಳಿಯಲು, ಬಲಗೊಳ್ಳಲು ಶಕ್ತಿ, ಪ್ರೋಟೀನ್ಗಳು, ಒಳ್ಳೆಯ ಕೊಬ್ಬು, ಜೀವಸತ್ವಗಳೂ ಬೇಕು. ಇನ್ನೇನು, ಬೇಳೆಕಾಳು ತಿನ್ನಿಸಿಬಿಡಿ ಎಂದಿರಾ? ನೆನಪಿರಲಿ, ಬೇಳೆಕಾಳುಗಳು ಪ್ರೋಟೀನ್ ಪೂರೈಸಬಹುದು, ಆದರೆ ಅತಿಯಾದ ಬೇಳೆಕಾಳು ಅಜೀರ್ಣವನ್ನುಂಟು ಮಾಡುತ್ತದೆ. ಜೊತೆಗೆ ಬೇಳೆಕಾಳುಗಳಲ್ಲಿ ಟ್ರಿಪ್ಸಿನ್ ರೋಧಕಗಳು ಇವೆ. ಇವು ಕಿಣ್ವಗಳು ಆಹಾರವನ್ನು ಒಡೆದು ಜೀರ್ಣಿಸುವುದನ್ನು ತಡೆಯಬಹುದು. ಹಾಗಿದ್ದರೆ ಬೇರೆ ಉಪಾಯಗಳು ಇವೆಯೇ? ಮೊಟ್ಟೆ ಕೊಡಬಹುದೇ? ಖಂಡಿತ ಮೊಟ್ಟೆ ಕೊಡಬಹುದು, ಆದರೆ ಇಡೀ ಮೊಟ್ಟೆಯನ್ನಲ್ಲ, ಕೇವಲ ಮೊಟ್ಟೆಯ ಹಳದಿಯನ್ನಷ್ಟೇ ನೀಡಬೇಕು. ಏಕೆಂದರೆ ಮೊಟ್ಟೆಯ ಬಿಳಿ ಭಾಗದಲ್ಲಿ ಅಲರ್ಜಿಯನ್ನು ಉಂಟುಮಾಡುವ ಪ್ರೋಟೀನ್, ಸೋಂಕನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಇವೆ. ಎಚ್ಚರ, ಹಸಿ ಮೊಟ್ಟೆಯನ್ನು ಮಗುವಿಗೆ ಎಂದಿಗೂ ನೀಡಬೇಡಿ, ಏಕೆಂದರೆ ಅವುಗಳಲ್ಲಿ ಬ್ಯಾಕ್ಟೀರಿಯಾ ಇರಬಹುದು. ಹಾ, ಹಸಿ ಇಲ್ಲವೇ ಅರೆ ಬೇಯಿಸಿದ ಮೊಟ್ಟೆ ಒಳ್ಳೆಯದಲ್ಲ. ಜೊತೆಗೆ ಅತಿಯಾದ ಪ್ರೋಟೀನ್ ಕೂಡ ಮೂತ್ರಪಿಂಡಗಳಿಗೆ ಹೊರೆ ಆಗಬಹುದು. ಆದ್ದರಿಂದ ಪ್ರೋಟೀನ್ ಭರಿತ ಮೊಟ್ಟೆಯಂತಹ ಆಹಾರ ನೀಡುವಾಗ ಜೊತೆಗೆ ಸಾಕಷ್ಟು ನೀರನ್ನು ನೀಡಬೇಕು. ಅನ್ನಪ್ರಾಶನ ಎನ್ನುವುದು ಮಗುವಿಗೆ ಮೊದಲು ಅನ್ನಾಹಾರವನ್ನು ಪರಿಚಯಿಸುವ ಕಾರ್ಯ. ನೀವು ನೀಡುವ ಶಿಶು ಆಹಾರವು ಪರಿಪೂರ್ಣವಾಗಿರಬೇಕು, ಅರ್ಥಾತ್ ಜೀರ್ಣವಾಗುವ ರೂಪದಲ್ಲಿ ಎಲ್ಲಾ ಪೋಷಕಾಂಶಗಳು ಇದರಲ್ಲಿ ಇರಬೇಕು. ಇದಕ್ಕೆ ಒಂದು ಸರಳ ಸೂತ್ರವೇನೆಂದರೆ, ಒಮ್ಮೆಗೆ ಒಂದು ಬಗೆಯ ಆಹಾರವನ್ನಷ್ಟೇ ಕೊಡುವುದು ಹಾಗೂ ಶುಚಿತ್ವವನ್ನು ಪಾಲಿಸುವುದು. 5-6 ತಿಂಗಳಾಗಿದ್ದಾಗ ಗಂಜಿಯಂತಹ ದ್ರವರೂಪದ ಆಹಾರದಿಂದ ಆರಂಭಿಸಿ ಕ್ರಮೇಣ ಘನವಾದ ಆಹಾರ ನೀಡುವತ್ತ ಸಾಗುವುದು ಒಳ್ಳೆಯದು. ಅಕ್ಕಿ, ಗೋಧಿ, ರಾಗಿ, ಮೊಳೆತ, ಹೊಟ್ಟು ತೆಗೆದ ಹೆಸರುಕಾಳುಗಳ ಜೊತೆಗೆ ಒಂದಿಷ್ಟು ಬಾದಾಮಿ, ನೆಲಗಡಲೆ ಅಥವಾ ಗೋಡಂಬಿಯ ಪುಡಿಯನ್ನು ಕೂಡಿಸಿ ಆಹಾರ ತಯಾರಿಸಬಹುದು. 8-9 ತಿಂಗಳು ವಯಸ್ಸಿನ ಮಗುವಿಗೆ ಬಾಳೆಹಣ್ಣು ಅಥವಾ ಇತರೆ ಹಣ್ಣುಗಳನ್ನು ಕಿವಿಚಿ ಕೊಡಬಹುದು. ಹಣ್ಣಿನ ರಸವನ್ನು ಕೊಡಬಹುದೇ? ಖಂಡಿತ ಕೊಡಬಹುದು. ಆದರೆ 7-8 ತಿಂಗಳ ವಯಸ್ಸಾದ ಮೇಲೆ ಒಂದೊಂದಾಗಿ ಹಣ್ಣಿನ ರಸವನ್ನು ಪರಿಚಯಿಸುವುದು ಒಳ್ಳೆಯದು. ಆದರೆ ಕೇವಲ ಹಣ್ಣಿನ ರಸವನ್ನಷ್ಟೇ ಕೊಡಬೇಡಿ. ಏಕೆಂದರೆ ಹಣ್ಣಿನಲ್ಲಿ ಸಾರ್ಬಿಟಾಲ್ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಫ್ರಕ್ಟೋಸ್ ಇರುತ್ತದೆ. ಶಿಶುಗಳಿಗೆ ಇವೆರಡನ್ನೂ ಅರಗಿಸಿಕೊಳ್ಳುವುದು ಕಷ್ಟ. ಹೀಗಾಗಿ ಇವು ಹೊಟ್ಟೆಯಲ್ಲಿ ಹುಳಿತು, ಬೇದಿ, ಹೊಟ್ಟೆ ನೋವು ಅಥವಾ ಹೊಟ್ಟೆ ಉಬ್ಬರ ಉಂಟಾಗಬಹುದು. ಅಷ್ಟೇ ಅಲ್ಲ, ಹಣ್ಣಿನ ರಸದಲ್ಲಿ ಇರುವ ಹುಳಿಯಾಗುವ ಸಕ್ಕರೆಗಳಿಂದಾಗಿ ಹಲ್ಲುಗಳಲ್ಲಿ ಕುಳಿಬೀಳಬಹುದು. ನೆನಪಿರಲಿ, ಶಿಶು ಆಹಾರ ಎಂದರೆ ಕ್ರಮೇಣ ನೀಡುವ ಮೃದುವಾದ, ಉಗ್ರವಲ್ಲದ ಸಹಜ ಆಹಾರ. ಒಮ್ಮೊಮ್ಮೆ ಮಗು ತಾನೇ ಉಣಲೂ ಬಿಡಬೇಕು. ಮಗು ತನ್ನ ಆಹಾರವನ್ನು ತಾನೇ ತಿಂದು ಮುಗಿಸುವುದಕ್ಕೆ ಅವಕಾಶ ನೀಡಬೇಕು. ಬೇಬಿ ಲೆಡ್ ವೀನಿಂಗ್ ಎನ್ನುವ ಈ ಕ್ರಮ ಈಗ ಪ್ರಪಂಚದಾದ್ಯಂತ ಪ್ರಚಲಿತ. ಇದು ಮಗು ತನ್ನ ಆರೈಕೆಯನ್ನು ತಾನೇ ಮಾಡಿಕೊಳ್ಳುವಂತೆ ಕಲಿಸುತ್ತದೆ. ಮಗುವಿನ ಕೈಕಾಲುಗಳ ಚಲನೆಯಲ್ಲಿ, ಕಣ್ಣು ಕೈಗಳ ನಡುವೆ ಹೊಂದಾಣಿಕೆ ಬೆಳೆಯಲು, ಅಗಿಯುವುದನ್ನು ಕಲಿಯಲು, ಶುಚಿತ್ವವನ್ನು ಅಭ್ಯಾಸ ಮಾಡಲು ನೆರವಾಗುತ್ತದೆ. ಇದಲ್ಲದೆ ವಿವಿಧ ಆಹಾರಗಳ ರುಚಿ, ಸ್ವಾದ, ಸಂರಚನೆ, ಬಣ್ಣದ ಅರಿವು ಮಗುವಿಗೆ ದೊರೆಯುತ್ತದೆ. ಅಯ್ಯೋ, ಮಗುವಿನ ಬಟ್ಟೆ ಕೊಳೆಯಾಯಿತು ಎಂದು ಚಿಂತಿಸಬೇಕಿಲ್ಲ. ಹಾ, ಲಾಲಿ ಹಾಡಲು ಮರೆಯಬೇಡಿ.
ಕೇಳುಗರೆ, ಇದು ಈ ಪಕ್ಷದ ಊಟಪಾಠ. ಇದನ್ನು ರಚಿಸಿದವರು ಎಸ್ ಅಕ್ಷತ, ಸುರಿಚಿ ನೌತಿಯಾಲ್, ಅಬ್ದುಲ್ ಮಜೀದ್ ಹಾಗೂ ಡಾ ಜೆ ಆರ್ ಮಂಜುನಾಥ. ಕನ್ನಡ ರೂಪಾಂತರ ಕೊಳ್ಳೆಗಾಲ ಶರ್ಮಾ. ಪ್ರಸ್ತುತಿ ಡಾ ಬಿಎಸ್ ರೂಪ, ಡಾ ಜೆ ಆರ್ ಮಂಜುನಾಥ ಹಾಗೂ ಕೊಳ್ಳೆಗಾಲ ಶರ್ಮಾ. ಲಲ್ಲಾ ಲಲ್ಲಾ ಲೋರಿ ಹಾಡು ಯೂಟ್ಯೂಬ್ ಹಾಗೂ ಪ್ರಿಯಾ ವಿಡಿಯೋಸ್ ಮತ್ತು ಸರಿಗಮದ ಕೃಪೆ. ಊಟ ಪಾಠದ ನಿರ್ಮಾಣ ಹಾಗೂ ವಿತರಣೆ ಸಿಎಸ್ಐಆರ್ ಸಿಎಫ್ಟಿಆರ್ಐ. ಈ ಉಚಿತ ಪತ್ರಿಕೆಯನ್ನು ನೀವೂ ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸ್ಆಪ್ ಮೂಲಕ 0821-2515-910 ನಂಬರನ್ನು ಸಂಪರ್ಕಿಸಿ ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟಪಾಠ ಪ್ರಯತ್ನಿಸುವುದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.